ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತದ ಮೂಲೆ ಮೂಲೆಯಲ್ಲೂ ಅತ್ಯಂತ ಉತ್ಸಾಹ ಮತ್ತು ಹುರುಪಿನಿಂದ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ವರ್ಷದ 365 ದಿನಗಳು ಒಂದಲ್ಲ ಒಂದು ಪ್ರಾಂತ್ಯದಲ್ಲಿ ಉತ್ಸವ ನಡೆಯುವಂತಹ ದೇಶ ನಮ್ಮ ಭಾರತ. ದೂರದಿಂದ ನೋಡುವವರಿಗೆ ನಮ್ಮ ಜೀವನವೇ ಒಂದು ಉತ್ಸವದಂತೆ ಕಾಣಬಹುದು, ಮತ್ತು ಅದು ಸ್ವಾಭಾವಿಕವೂ ಹೌದು. ವೇದಕಾಲದಿಂದ ಭಾರತದಲ್ಲಿ ನಡೆದುಕೊಂಡು ಬಂದಂತಹ ಉತ್ಸವಗಳ ಪರಂಪರೆ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳುವಂತೆ ಅನುಕೂಲ ಕಲ್ಪಿಸಿರುವ ಉತ್ಸವಗಳಾಗಿವೆ. ಕಾಲಾತೀತವಾದ ಉತ್ಸವಗಳನ್ನು ಕೈಬಿಡುವ ಸಾಹಸವನ್ನು ನಾವು ಕಂಡಿದ್ದೇವೆ. ಅಲ್ಲದೆ ಉತ್ಸವಗಳಲ್ಲಿ ಕಾಲಕ್ಕೆ ತಕ್ಕಂತೆ ಸಮಾಜದ ಬೇಡಿಕೆಗೆ ಅನುಸಾರವಾಗಿ ಬದಲಾವಣೆಗಳನ್ನು ಸಹಜವಾಗಿ ಸ್ವೀಕರಿಸಲಾಗಿದೆ. ಆದರೆ ಇವೆಲ್ಲವುಗಳ ಮಧ್ಯೆ ಭಾರತದ ಉತ್ಸವಗಳ ಸಂಪೂರ್ಣ ಯಾತ್ರೆ, ಅದರ ವಿಸ್ತಾರ, ಅದರ ಆಳ, ಜನಮಾನಸದಲ್ಲಿ ಅವು ಬೇರೂರಿರುವುದನ್ನು ಗಮನಿಸಿದಾಗ ಸ್ವ ಎಂಬುದನ್ನು ಸಮಷ್ಟಿಯೆಡೆಗೆ ಕೊಂಡೊಯ್ಯುವ ಮೂಲ ಮಂತ್ರದೊಂದಿಗೆ ಜೋಡಣೆಯಾಗಿವೆ ಎನ್ನುವಂತಹ ಅಂಶ ಸ್ಪಷ್ಟವಾಗುತ್ತದೆ. ವ್ಯಕ್ತಿ ಮತ್ತು ವ್ಯಕ್ತಿತ್ವದ ವಿಸ್ತಾರ, ತನ್ನ ಸೀಮಿತ ಪರಿಧಿಯಿಂದ ಹೊರಬಂದು ಸಮಾಜದಿಂದ ಆರಂಭಿಸಿ ಬ್ರಹ್ಮಾಂಡದವರೆಗೆ ಪಸರಿಸುವ ಪ್ರಯತ್ನ ಉತ್ಸವಗಳ ಮೂಲಕ ನಡೆಯುತ್ತದೆ. ಭಾರತೀಯ ಉತ್ಸವಗಳು, ಹಬ್ಬಗಳು ತಿಂಡಿ ತೀರ್ಥಗಳ ಜಾತ್ರೆಯಂತೆ ಕಾಣಬಹುದು. ಆದರೆ ಅದರಲ್ಲೂ ಋತುಮಾನ ಯಾವುದು, ಯಾವ ಋತುವಿನಲ್ಲಿ ಏನು ಆಹಾರ ಸೇವಿಸಬೇಕು, ರೈತರು ಯಾವ ಬೆಳೆಯನ್ನು ಬೆಳೆದಿದ್ದಾರೆ, ಆ ಬೆಳೆಯನ್ನು ಹೇಗೆ ಹಬ್ಬಗಳೊಂದಿಗೆ ಜೋಡಿಸುವುದು, ಆರೋಗ್ಯದ ದೃಷ್ಟಿಯಿಂದ ಯಾವ ರೂಢಿಗಳು ಸೂಕ್ತ ಎಂಬುದೆಲ್ಲವನ್ನು ನಮ್ಮ ಹಿರಿಯರು ಅತ್ಯಂತ ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಹಬ್ಬಗಳಲ್ಲಿ ಮೇಳೈಸಿದ್ದಾರೆ. ಇಂದು ಸಂಪೂರ್ಣ ವಿಶ್ವ ಪರಿಸರದ ಬಗ್ಗೆ ಮಾತನಾಡುತ್ತಿದೆ. ಪ್ರಕೃತಿ ವಿನಾಶ ಚಿಂತೆಯ ವಿಷಯವಾಗಿದೆ. ಭಾರತೀಯ ಹಬ್ಬಗಳ ಪರಂಪರೆ ನಿಸರ್ಗ ಪ್ರೇಮವನ್ನು ವೃದ್ಧಿಸುವ, ಪುಟ್ಟ ಬಾಲಕನಿಂದ ಹಿರಿಯರವರೆಗೆ ಎಲ್ಲರನ್ನೂ ಸುಸಂಸ್ಕೃತರನ್ನಾಗಿಸುವ ಶಕ್ತಿಯನ್ನು ಹೊಂದಿದೆ. ಹಬ್ಬಗಳು ಮರ, ಗಿಡ, ನದಿ, ಪರ್ವತ, ಪಶು ಪಕ್ಷಿಗಳೆಡೆಗೆ ನಮ್ಮ ಕರ್ತವ್ಯವನ್ನು ಎತ್ತಿ ತೋರುವಂತಹ ಉತ್ಸವಗಳಾಗಿವೆ. ಇಂದು ನಾವು ಭಾನುವಾರದಂದು ರಜೆ ಆಚರಿಸುತ್ತೇವೆ. ಆದರೆ ಹಿಂದಿನಿಂದಲೂ ನಮ್ಮ ಪೂರ್ವಜರು ಕೂಲಿ ಕೆಲಸ ಮಾಡುವವನಾಗಲಿ, ಮೀನುಗಾರನಾಗಲಿ, ಯಾರೇ ಆಗಲಿ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ರಜೆ ಆಚರಿಸುವ ಪರಂಪರೆಯನ್ನು ನೀವೆಲ್ಲ ನೋಡಿರಬಹುದು. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಸಮುದ್ರದ ನೀರಿನಲ್ಲಿ ಹೇಗೆ ಬದಲಾವಣೆಗಳಾಗುತ್ತವೆ, ಪ್ರಕೃತಿಯ ಮೇಲೆ ಯಾವ ವಸ್ತುಗಳ ಪ್ರಭಾವ ಹೇಗೆ ಆಗುತ್ತದೆ ಎಂಬುದನ್ನು ವಿಜ್ಞಾನ ಸಿದ್ಧಪಡಿಸಿದೆ. ಇದು ಮಾನವನ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತದೆ. ಅಂದರೆ ಇಲ್ಲಿವರೆಗೆ ನಾವು ಆಚರಿಸುತ್ತಿದ್ದ ರಜಾದಿನ ಕೂಡ ಬ್ರಹ್ಮಾಂಡ ಮತ್ತು ವಿಜ್ಞಾನದ ಆಧಾರದ ಮೇಲೆ ಆಚರಿಸುವ ಪರಂಪರೆ ವಿಕಾಸಗೊಂಡಿತ್ತು. ಇಂದು ನಾವು ದೀಪಾವಳಿಯನ್ನು ಆಚರಿಸುತ್ತಿದ್ದೇವೆ ಅಂದರೆ ಇದು ಕೂಡ ನಾನು ಹೇಳಿದಂತೆ ಒಂದು ಸಂದೇಶವನ್ನು, ಒಂದು ಪಾಠವನ್ನು ನಮಗೆ ನೀಡುತ್ತದೆ. ಅದೇನೆಂದರೆ ತಮಸೋಮ ಜ್ಯೋತಿರ್ಗಮಯ, ಅಂಧಕಾರದಿಂದ ಪ್ರಕಾಶದೆಡೆಗೆ ಸಾಗುವ ಸಂದೇಶವನ್ನು ನೀಡುತ್ತದೆ. ಈ ಅಂಧಕಾರ ಕೇವಲ ಬೆಳಕಿನ ಅಭಾವದಿಂದ ಮೂಡಿದ ಕತ್ತಲೆ ಅಲ್ಲ, ಅಂಧವಿಶ್ವಾಸದ, ಶಿಕ್ಷಣದ ಕೊರತೆಯ ಕತ್ತಲೆಯಾಗಿದೆ. ಬಡತನದ ಮತ್ತು ಸಾಮಾಜಿಕ ಪಿಡುಗುಗಳ ಅಂಧಕಾರವೂ ಆಗಿದೆ. ದೀಪಾವಳಿಯ ದೀಪವನ್ನು ಬೆಳಗಿಸಿ ಸಮಾಜಕ್ಕೆ ಮತ್ತು ವ್ಯಕ್ತಿಶಃ ಮಾರಕವಾಗಿ ಹಬ್ಬಿದಂತಹ ಅಂಧಕಾರದಿಂದ ಮುಕ್ತಿ ಪಡೆಯೋಣ. ಇದೇ ದೀಪಗಳ ಆವಳಿಯ ನಿಜವಾದ ಅರ್ಥವಾಗಿದೆ. ಒಂದು ವಿಷಯ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಿಂದೂಸ್ತಾನದ ಮೂಲೆ ಮೂಲೆಗಳಲ್ಲಿ, ಆಗರ್ಭ ಶ್ರೀಮಂತರ ಮನೆಯಾಗಿರಲಿ, ಕಡುಬಡವರ ಮನೆಯಾಗಿರಲಿ, ದೀಪಾವಳಿ ಪ್ರಯುಕ್ತ ಎಲ್ಲರ ಮನೆಗಳಲ್ಲಿ ಸ್ವಚ್ಛತಾ ಆಂದೋಲನ ಜಾಗೃತವಾಗಿರುತ್ತದೆ. ಸಂಪೂರ್ಣ ಮನೆಯ ಸ್ವಚ್ಛತೆ ನಡೆಯುತ್ತದೆ. ಬಡವರ ಮನೆಯಲ್ಲಿ ಮಣ್ಣಿನ ಮಡಿಕೆಗಳನ್ನು ಕೂಡ ಹಬ್ಬದ ಸಡಗರದಂತೆ ಸ್ವಚ್ಛಗೊಳಿಸುತ್ತಾರೆ. ದೀಪಾವಳಿ ಸ್ವಚ್ಛತೆಯ ಅಭಿಯಾನವೂ ಹೌದು. ಆದರೆ ಕೇವಲ ಮನೆಯ ಸ್ವಚ್ಛತೆಯಲ್ಲ, ಸಂಪೂರ್ಣ ಪರಿಸರದ, ನಮ್ಮ ನೆರೆಹೊರೆಯ, ನಮ್ಮ ನಗರದ ಸ್ವಚ್ಛತೆ ಕೈಗೊಳ್ಳುವುದು ಅವಶ್ಯವಾಗಿದೆ. ಹಾಗಾಗಿ ಇದನ್ನು ನಮ್ಮ ಸ್ವಭಾವವಾಗಿ, ಪರಂಪರೆಯಾಗಿ ವಿಸ್ತಾರಗೊಳಿಸಬೇಕಾಗಿದೆ. ದೀಪಾವಳಿ ಹಬ್ಬ ಈಗ ಭಾರತದ ಸೀಮೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವಿಶ್ವದೆಲ್ಲೆಡೆ ಒಂದಲ್ಲ ಒಂದು ರೂಪದಲ್ಲಿ ದೀಪಾವಳಿ ಹಬ್ಬವನ್ನು ನೆನಪಿಸಿಕೊಳ್ಳಲಾಗುತ್ತದೆ ಮತ್ತು ಆಚರಿಸಲಾಗುತ್ತದೆ. ವಿಶ್ವದ ಅದೆಷ್ಟೋ ಸರ್ಕಾರಗಳು, ಅದರ ಸಂಸದರು, ಶಾಸಕರು ದೀಪಾವಳಿ ಆಚರಣೆಯಲ್ಲಿ ಪಾಲ್ಗೊಳ್ಳಲಾರಂಭಿಸಿದ್ದಾರೆ. ಪೂರ್ವ ಭಾಗದ ದೇಶಗಳಾಗಲಿ, ಪಾಶ್ಚಿಮಾತ್ಯ ದೇಶಗಳಾಗಲಿ, ಅಭಿವೃದ್ಧಿ ಹೊಂದಿದ ದೇಶವಾಗಲಿ, ಇಲ್ಲವೇ ಅಭಿವೃದ್ಧಿಶೀಲ ದೇಶವಾಗಲಿ, ಅದು ಆಫ್ರಿಕಾ ಆಗಲಿ ಅಥವಾ ಐರ್ಲೆಂಡ್ ಆಗಲಿ, ದೂರ ದೂರದವರೆಗೆ ದೀಪಾವಳಿ ಸಡಗರ ಎದ್ದು ಕಾಣುತ್ತಿದೆ. ಈ ಬಾರಿ ಅಮೆರಿಕದ ಅಂಚೆ ಇಲಾಖೆ ಅವರು ದೀಪಾವಳಿಯ ಪೋಸ್ಟೇಜ್ ಸ್ಟ್ಯಾಂಪ್ ಬಿಡುಗಡೆ ಮಾಡಿರುವುದು ತಮಗೆಲ್ಲ ಗೊತ್ತಿರಬಹುದು. ಕೆನಡಾದ ಪ್ರಧಾನಮಂತ್ರಿಗಳು ದೀಪವನ್ನು ಬೆಳಗಿಸುವ ತಮ್ಮ ಭಾವಚಿತ್ರವನ್ನು ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಬ್ರಿಟನ್ ಪ್ರಧಾನಿಗಳು ಲಂಡನ್ನಲ್ಲಿ ದೀಪಾವಳಿ ಪ್ರಯುಕ್ತ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸುವ ಒಂದು ರಿಸೆಪ್ಷನ್ ಕಾರ್ಯಕ್ರಮ ಆಯೋಜಿಸಿ ಸ್ವತಃ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಯುಕೆಯಲ್ಲಂತೂ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಿಸದೇ ಇರುವ ಯಾವುದೇ ನಗರ ಇಲ್ಲ ಎಂದು ಹೇಳಬಹುದು. ಸಿಂಗಾಪುರ್ ಪ್ರಧಾನಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಅತ್ಯಂತ ಗೌರವಪೂರ್ಣವಾಗಿ ಒಂದು ಫೋಟೋ ಹಾಕಿದ್ದಾರೆ ಮತ್ತು ಅದನ್ನು ವಿಶ್ವದೊಂದಿಗೆ ಶೇರ್ ಮಾಡಿದ್ದಾರೆ. ಆ ಫೋಟೋ ಯಾವುದು ಅಂದುಕೊಂಡ್ರಿ? ಅದರಲ್ಲಿ ಸಿಂಗಾಪುರ್ ಪಾರ್ಲಿಮೆಂಟ್ನ 16 ಜನ ಮಹಿಳಾ ಸಂಸದರು ದೀಪಾವಳಿ ಪ್ರಯುಕ್ತ ಸೀರೆಯುಟ್ಟು ಪಾರ್ಲಿಮೆಂಟ್ ಹೊರಗಡೆ ನಿಂತಿದ್ದಾರೆ ಮತ್ತು ಈ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗಿಬಿಟ್ಟಿದೆ. ಸಿಂಗಾಪುರ್ನಲ್ಲಂತೂ ಗಲ್ಲಿ ಗಲ್ಲಿಗಳಲ್ಲಿ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಭಾರತೀಯರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಎಲ್ಲ ನಗರಗಳಲ್ಲಿ ಎಲ್ಲ ಸಮಾಜದವರು ದೀಪಾವಳಿ ಪ್ರಯುಕ್ತ ಒಗ್ಗೂಡುವಂತೆ ಕರೆ ನೀಡಿದ್ದಾರೆ. ಇತ್ತೀಚೆಗೆ ನ್ಯೂಜಿಲೆಂಡ್ ಪ್ರಧಾನಿಗಳು ಆಗಮಿಸಿದರು. ಅವರು ತಮಗೆ ದೀಪಾವಳಿ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಿದೆ, ಅದಕ್ಕಾಗಿ ತಮ್ಮ ದೇಶಕ್ಕೆ ಬೇಗ ಮರಳಬೇಕಿದೆ ಎಂದು ಹೇಳಿದರು. ನಾನು ಹೇಳುತ್ತಿರುವುದರ ಸಾರಾಂಶ ಏನಪ್ಪ ಅಂದರೆ, ಈ ಬೆಳಕಿನ ಹಬ್ಬ ದೀಪಾವಳಿ ವಿಶ್ವ ಸಮುದಾಯದಲ್ಲಿಯೂ ಅಂಧಕಾರದಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಒಂದು ಪ್ರೇರಣೆಯನ್ನು ನೀಡುವ ಉತ್ಸವವಾಗಿ ಪರಿಣಮಿಸುತ್ತಿದೆ. ದೀಪಾವಳಿ ಹಬ್ಬದಲ್ಲಿ ಹೊಸ ಬಟ್ಟೆಗಳು, ಭಕ್ಷ್ಯ ಭೋಜ್ಯಗಳ ಜೊತೆಗೆ ಪಟಾಕಿಗಳ ಭರಾಟೆಯೂ ಜೋರಾಗಿರುತ್ತದೆ. ಇದರಿಂದ ಮಕ್ಕಳಿಗೆ ಮತ್ತು ಯುವಕರಿಗೆ ಬಹಳ ಆನಂದವಾಗುತ್ತದೆ. ಆದರೆ ಕೆಲವೊಮ್ಮೆ ಮಕ್ಕಳು ದುಸ್ಸಾಹಸಕ್ಕೆ ಕೈ ಹಾಕುತ್ತಾರೆ. ಬಹಳಷ್ಟು ಪಟಾಕಿಗಳನ್ನು ಒಗ್ಗೂಡಿಸಿ ದೊಡ್ಡ ಶಬ್ದದ ಸ್ಫೋಟದ ಪ್ರಯತ್ನದಲ್ಲಿ ದೊಡ್ಡ ಸಂಕಟಕ್ಕೆ ಆಹ್ವಾನ ನೀಡುತ್ತಾರೆ. ಅವರಿಗೆ ಸುತ್ತಮುತ್ತ ಏನು ವಸ್ತುಗಳಿವೆ, ಬೆಂಕಿ ತಗುಲುವ ಸಂಭವವಿದೆಯೇ ಎಂಬುದರತ್ತ ಕೂಡ ಗಮನ ಇರುವುದಿಲ್ಲ. ದೀಪಾವಳಿ ಸಡಗರದ ಮಧ್ಯೆ ಇಂತಹ ದುರ್ಘಟನೆಗಳ ಸುದ್ದಿಗಳು, ಬೆಂಕಿ ಬಿದ್ದ ಸುದ್ದಿಗಳು, ಅಪಮೃತ್ಯುವಿನ ವಿಚಾರಗಳು ಬಹಳ ನೋವುಂಟು ಮಾಡುತ್ತವೆ. ದೀಪಾವಳಿ ಸಮಯದಲ್ಲಿ ಬಹಳಷ್ಟು ಜನ ವೈದ್ಯರು ಕೂಡ ತಮ್ಮ ತಮ್ಮ ಪರಿವಾರದೊಡನೆ ಹಬ್ಬದಾಚರಣೆಗೆಂದು ರಜದಲ್ಲಿರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತದೆ. ಅದಕ್ಕಾಗಿ ಎಲ್ಲ ಪಾಲಕರು ಮತ್ತು ಪೋಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, ಮಕ್ಕಳು ಪಟಾಕಿ ಹೊಡೆಯುವಾಗ ನೀವು ಖಂಡಿತ ಅವರ ಜೊತೆಗಿರಿ. ಯಾವುದೇ ತಪ್ಪು ನಡೆಯದಂತೆ, ದುರ್ಘಟನೆ ಸಂಭವಿಸದಂತೆ ಎಚ್ಚರ ವಹಿಸಿ. ನಮ್ಮ ದೇಶದಲ್ಲಿ ದೀಪಾವಳಿ ಸಂಭ್ರಮ ಸುದೀರ್ಘ ಕಾಲದವರೆಗೆ ನಡೆಯುತ್ತದೆ. ಅದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರುವುದಿಲ್ಲ. ಅದು ಗೋವರ್ಧನ ಪೂಜೆಯಾಗಿರಬಹುದು, ಭಾಯಿದೂಜ್ ಆಗಿರಬಹುದು, ಲಾಭ ಪಂಚಮಿ ಆಗಿರಬಹುದು, ಕಾರ್ತೀಕ ಪೌರ್ಣಿಮೆ ಆಗಿರಬಹುದು, ಒಟ್ಟಾರೆ ಒಂದು ಸುದೀರ್ಘ ಕಾಲದ ಆಚರಣೆ ನಡೆಯುತ್ತದೆ. ದೀಪಾವಳಿ ಆಚರಣೆ ಜೊತೆ ಜೊತೆಗೆ ಛಟ್ ಪೂಜೆ ತಯಾರಿಯೂ ನಡೆಯುತ್ತದೆ. ಭಾರತದ ಪೂರ್ವ ರಾಜ್ಯಗಳಲ್ಲಿ ಛಟ್ ಪೂಜೆ ಬಹಳ ದೊಡ್ಡ ಹಬ್ಬವಾಗಿದೆ. ಒಂದು ರೀತಿ ಅದು ಮಹಾಪರ್ವವಿದ್ದಂತೆ. 4 ದಿನಗಳವರೆಗೆ ಆಚರಿಸಲಾಗುತ್ತದೆ. ಆದರೆ ಇದರ ವಿಶೇಷತೆ ಏನೆಂದರೆ, ಇದು ಸಮಾಜಕ್ಕೆ ಬಹಳ ಗಹನವಾದ ಸಂದೇಶವನ್ನು ನೀಡುತ್ತದೆ. ಭಗವಂತನಾದ ಸೂರ್ಯ ನಮಗೆ ಏನು ನೀಡುತ್ತಿದ್ದಾನೋ ಅದರಿಂದಲೇ ಎಲ್ಲವೂ ಪ್ರಾಪ್ತವಾಗುತ್ತಿದೆ. ಅದು ಪ್ರತ್ಯಕ್ಷವಾಗಿರಬಹುದು, ಇಲ್ಲವೇ ಪರೋಕ್ಷವಾಗಿರಬಹುದು. ಅದರ ಲೆಕ್ಕವಿಡುವುದು ನಮಗೆ ಸದ್ಯಕ್ಕೆ ಅತ್ಯಂತ ಕಠಿಣ ಕೆಲಸವೇ ಸರಿ. ಅಷ್ಟೊಂದನ್ನು ನಾವು ಸೂರ್ಯನಿಂದ ಪಡೆಯುತ್ತಿದ್ದೇವೆ. ಛಟ್ ಪೂಜೆ ಸೂರ್ಯನ ಉಪಾಸನೆಯ ಹಬ್ಬವೂ ಆಗಿದೆ. ಆದರೆ ವಿಶ್ವದಲ್ಲಿ ಜನರು ಉದಯಿಸುವ ಸೂರ್ಯನನ್ನು ಮಾತ್ರ ಪೂಜಿಸುತ್ತಾರೆ. ಆದರೆ ಛಟ್ ಪೂಜೆಯಲ್ಲಿ ಅಸ್ತಮಿಸುವ ಸೂರ್ಯನಿಗೂ ಪೂಜೆ ಸಲ್ಲುತ್ತದೆ. ಇದರಲ್ಲಿ ಒಂದು ದೊಡ್ಡ ಸಾಮಾಜಿಕ ಸಂದೇಶ ಅಡಗಿದೆ. ನಾನು ದೀಪಾವಳಿ ಬಗ್ಗೆ ಪ್ರಸ್ತಾಪಿಸಲಿ, ಇಲ್ಲವೇ ಛಟ್ ಪೂಜೆ ಬಗ್ಗೆಯಾಗಲಿ, ಈ ಸಮಯ ನಿಮಗೆ ಶುಭಾಶಯ ಕೋರುವಂಥದ್ದಾಗಿದೆ. ಜೊತೆಗೆ ನನ್ನ ದೇಶ ಬಾಂಧವರಿಗೆ ಧನ್ಯವಾದ ತಿಳಿಸುವ ಮತ್ತು ಕೃತಜ್ಞತೆ ಸಲ್ಲಿಸುವ ಸಮಯವೂ ಇದಾಗಿದೆ. ಕೆಲ ದಿನಗಳಿಂದ ನಡೆಯುತ್ತಿರುವಂತಹ ಘಟನೆಗಳಂತ ಗಮನ ಹರಿಸಿದಾಗ ನಮ್ಮ ಸುಖ ಶಾಂತಿಗಾಗಿ ನಮ್ಮ ಸೈನಿಕರು ತಮ್ಮದೆಲ್ಲವನ್ನೂ ತ್ಯಾಗ ಮಾಡುತ್ತಿದ್ದಾರೆ. ಆ ಸೈನಿಕರ ಸುರಕ್ಷಾ ಬಲದ ಸೈನಿಕರ ತ್ಯಾಗ, ತಪಸ್ಸು, ಪರಿಶ್ರಮ ನನ್ನನ್ನು ಸಂಪೂರ್ಣವಾಗಿ ಆವರಿಸಿದೆ. ಅದೇ ಸಂದರ್ಭದಲ್ಲಿ ಈ ದೀಪಾವಳಿಯನ್ನು ಸುರಕ್ಷಾ ಬಲದವರಿಗೆ ಸಮರ್ಪಿಸಬೇಕೆಂದು ನನಗೆ ಅನಿಸಿತು. ನಾನು ದೇಶದ ಜನತೆಯನ್ನು ಸಂದೇಶ್ ಟು ಸೋಲ್ಜರ್ಸ್ ಅಭಿಯಾನಕ್ಕಾಗಿ ಆಮಂತ್ರಿಸಿದ್ದೆ. ಹಿಂದೂಸ್ತಾನದ ಜನರ ಮನದಲ್ಲಿ ಸೇನೆಯ ಬಗ್ಗೆ, ಸುರಕ್ಷಾ ಬಲದ ಬಗ್ಗೆ ಗೌರವ, ಸೈನಿಕರ ಬಗೆಗಿನ ಅಪ್ರತಿಮ ಪ್ರೀತಿ ಮತ್ತು ಅದು ಅಭಿವ್ಯಕ್ತಿಗೊಂಡ ರೀತಿಗೆ ನಾನು ತಲೆಬಾಗುತ್ತೇನೆ. ಇದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಶಕ್ತಿಯನ್ನು ನೀಡುತ್ತದೆ. ಸುರಕ್ಷೆ ನೀಡುವ ಸೈನಿಕರಿಗೆ ನಿಮ್ಮ ಸಂದೇಶಗಳು ನಂಬಲ ಸಾಧ್ಯವಾದಂತಹ ಶಕ್ತಿಯನ್ನು ತುಂಬುವ ಸಾಧನಗಳಾಗಿ ಪರಿಣಮಿಸಿವೆ. ಶಾಲೆ ಕಾಲೇಜುಗಳಾಗಲಿ, ನಗರ ಗ್ರಾಮಗಳೇ ಆಗಲಿ, ಬಡವ ಬಲ್ಲಿದನೇ ಆಗಲಿ, ವ್ಯಾಪಾರಿ ಇಲ್ಲವೇ ರಾಜಕಾರಣಿಯಾಗಲಿ, ಕ್ರೀಡಾಳುವಾಗಲಿ ಇಲ್ಲವೇ ಸಿನಿ ತಾರೆಯರೇ ಆಗಲಿ, ದೇಶದ ಸೈನಿಕರಿಗಾಗಿ ದೀಪ ಬೆಳಗಿಸದ ಅಥವಾ ಸಂದೇಶ ರವಾನಿಸದ ವ್ಯಕ್ತಿಯೇ ಇಲ್ಲ ಎಂದು ಹೇಳಬಹುದಾಗಿದೆ. ಮಾಧ್ಯಮಗಳು ಕೂಡ ಈ ದೀಪೋತ್ಸವವನ್ನು ಸೇನೆಗೆ ಧನ್ಯವಾದವನ್ನು ಅರ್ಪಿಸುವ ಕಾರ್ಯಕ್ರಮವಾಗಿ ಪರಿವರ್ತಿಸಿದವು. ಇದು ಸಮರ್ಥನೀಯವೂ ಹೌದು. ಏಕೆಂದರೆ BSF ಆಗಿರಲಿ, CRPF ಆಗಿರಲಿ, ಇಂಡೋ ಟಿಬೆಟನ್ ಪೊಲೀಸ್ ಆಗಿರಲಿ, ಇಲ್ಲವೇ ಅಸ್ಸಾಂ ರೈಫಲ್ಸ್ ಆಗಿರಲಿ, ಜಲಸೇನೆಯಾಗಲಿ, ಭೂಸೇನೆಯಾಗಲಿ, ವಾಯುಸೇನೆಯಾಗಲಿ, ಕೋಸ್ಟ್ ಗಾರ್ಡ್ ಆಗಿರಲಿ, ಎಲ್ಲರ ಹೆಸರು ಹೇಳಲಾಗುವುದಿಲ್ಲ. ಆದರೆ ಈ ನಮ್ಮ ಸೈನಿಕರು ಎಂಥೆಂಥ ಸಂಕಷ್ಟಗಳನ್ನು ಎದುರಿಸುತ್ತಾರೆ ಗೊತ್ತೇ? ನಾವು ದೀಪಾವಳಿ ಆಚರಿಸುತ್ತಿದ್ದರೆ ಯಾರೋ ಮರುಭೂಮಿಯಲ್ಲಿ ನಿಂತಿರುತ್ತಾರೆ, ಇನ್ನಾರೋ ಹಿಮಾಲಯದ ಉತ್ತುಂಗದಲ್ಲಿರುತ್ತಾರೆ, ಯಾರೋ ಉದ್ಯೋಗ ರಕ್ಷಣೆಯಲ್ಲಿ ತೊಡಗಿದ್ದರೆ ಇನ್ನಾರೋ ಏರ್ಪೋರ್ಟ್ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಎಂಥೆಂಥ ಜವಾಬ್ದಾರಿಗಳನ್ನು ಅವರು ನಿಭಾಯಿಸುತ್ತಿದ್ದಾರೆ. ನಾವೆಲ್ಲ ಹಬ್ಬದಾಚರಣೆಯಲ್ಲಿದ್ದಾಗಲೇ ಅವರನ್ನು ಸ್ಮರಿಸಬೇಕು. ಆಗ ಆ ಸ್ಮರಣೆಗೂ ಹೊಸ ಚೈತನ್ಯ ಮೂಡುತ್ತದೆ. ಒಂದು ಸಂದೇಶ ಎಂಥ ಸಾಮರ್ಥ್ಯವನ್ನು ನೀಡಬಲ್ಲದು ಎಂಬುದನ್ನು ದೇಶ ಸಾಬೀತುಪಡಿಸಿದೆ. ನಾನು ಮನಃಪೂರ್ವಕವಾಗಿ ದೇಶದ ಜನತೆಯನ್ನು ಅಭಿನಂದಿಸುತ್ತೇನೆ. ಎಷ್ಟೋ ಜನ ಕಲಾವಿದರು ತಮ್ಮ ಕಲೆಯ ಮೂಲಕ ಸಂದೇಶ ಕಳುಹಿಸಿದ್ದಾರೆ. ಕೆಲವರು ಚಿತ್ರ ಬಿಡಿಸಿದ್ದಾರೆ, ರಂಗೋಲಿ ಬರೆದಿದ್ದಾರೆ, ಕಾರ್ಟೂನ್ ಬರೆದು ಕಳುಹಿಸಿದ್ದಾರೆ, ಸರಸ್ವತಿ ಕೃಪೆ ಹೊಂದಿದವರು ಕವಿತೆಗಳನ್ನು ಬರೆದು ಕಳುಹಿಸಿದ್ದಾರೆ. ಎಷ್ಟೋ ಜನ ಉತ್ತಮ ಬರಹಗಳನ್ನು ಕಳುಹಿಸಿದ್ದಾರೆ, ಶಬ್ದಗಳ ರೂಪದಲ್ಲಿ, ಬಣ್ಣಗಳ ರೂಪದಲ್ಲಿ, ಲೇಖನಿ ರೂಪದಲ್ಲಿ, ಕುಂಚಗಳ ರೂಪದಲ್ಲಿ, ಎಣಿಸಲಾಗದಷ್ಟು ಭಾವನೆಗಳ ಮಹಾಪೂರವೇ ನನ್ನ ನರೇಂದ್ರ ಮೋದಿ ಆ್ಯಪ್ನಲ್ಲಿ, ಮೈ ಗೌನಲ್ಲಿ ಹರಿದು ಬಂದಂತೆನಿಸುತ್ತಿದೆ. ನನ್ನ ದೇಶದ ಸೈನಿಕರಿಗೆ ಅಭೂತಪೂರ್ವ ಗೌರವದ ಕ್ಷಣ ಇದಾಗಿದೆ. ಸಂದೇಶ್ ಟು ಸೋಲ್ಜರ್ಸ್ ಎಂಬ ಹ್ಯಾಶ್ಟ್ಯಾಗ್ ಅಡಿ ಇಷ್ಟೆಲ್ಲ ವಸ್ತುಗಳು ಬಂದಿವೆ ಎಂದರೆ ಇದು ಜನರ ಪ್ರತಿಕ್ರಿಯೆಯ ಸ್ವರೂಪವಾಗಿದೆ. ಶ್ರೀಯುತ ಅಶ್ವಿನಿ ಕುಮಾರ್ ಚೌಹಾಣ್ ಅವರು ಒಂದು ಕವಿತೆ ಕಳುಹಿಸಿದ್ದಾರೆ, ಅದನ್ನು ಓದಲು ಬಯಸುತ್ತೇನೆ. ಅಶ್ವಿನಿ ಕುಮಾರ್ ಅವರು ಬರೆದಿದ್ದಾರೆ, ನಾನು ಹಬ್ಬವನ್ನಾಚರಿಸುವೆ, ಸಂಭ್ರಮಿಸುವೆ, ನಗುವೆ. ನಾನು ಹಬ್ಬವನ್ನಾಚರಿಸುವೆ, ಸಂಭ್ರಮಿಸುವೆ, ನಗುವೆ. ಇದೆಲ್ಲ ನೀನಿಲ್ಲದೆ ಸಾಧ್ಯವೇ? ಅದೇ ನಿನಗೆ ತಿಳಿಸ ಬಯಸುವೆ. ನನ್ನ ಸ್ವಾತಂತ್ರ್ಯದ ಸ್ತಂಭವು ನೀನೆ, ನನ್ನ ಸಂಭ್ರಮಕ್ಕೆ ಇಂಬೂ ನೀನೆ. ನೆಮ್ಮದಿಯಿಂದ ನಿದ್ರಿಸುವೆ ನಾನಿಂದು, ಏಕೆಂದರೆ ಸರಹದಿನಲ್ಲಿ ನೀನು ಕಾಯುತ್ತಿರುವೆ ಎಂದು. ಭೂ ಆಕಾಶದ ಜೊತೆಗೆ ದೇಶವೇ ತಲೆ ಬಾಗಿದೆ ನಿನಗೆ, ಭೂ ಆಕಾಶದ ಜೊತೆಗೆ ದೇಶವೇ ತಲೆ ಬಾಗಿದೆ ನಿನಗೆ. ಅವರಂತೆ ನನದು ಶತಶತ ನಮನಗಳು ನಮ್ಮ ಕಾಯುವ ಸೈನಿಕನಿಗೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ತವರು ಮನೆ ಮತ್ತು ಅತ್ತೆ ಮನೆ ಎರಡು ನಮ್ಮ ದೇಶದ ಸೈನಿಕರಿಂದ ತುಂಬಿದಂತಹ ಸೋದರಿ ಶಿವಾನಿ ಎನ್ನುವವರು ನನಗೆ ಒಂದು ದೂರವಾಣಿ ಸಂದೇಶ ಕಳುಹಿಸಿದ್ದಾರೆ. ಬನ್ನಿ, ಈ ಸೈನಿಕರ ಪರಿವಾರ ಏನು ಹೇಳುತ್ತದೆ ಕೇಳೋಣ.
ಪ್ರಧಾನಮಂತ್ರಿಯವರೇ ನಮಸ್ಕಾರ, ನಾನು ಶಿವಾನಿ ಮೋಹನ್ ಮಾತನಾಡುತ್ತಿದ್ದೇನೆ. ಈ ಬಾರಿ ಆರಂಭಿಸಿದ ಸಂದೇಶ್ ಟು ಸೋಲ್ಜರ್ಸ್ ಅಭಿಯಾನದಿಂದಾಗಿ ನಮ್ಮ ಸೈನಿಕ ಬಂಧುಗಳಿಗೆ ಬಹಳ ಪ್ರೋತ್ಸಾಹ ದೊರೆಯುತ್ತಿದೆ. ನಾನು ಆರ್ಮಿ ಕುಟುಂಬಕ್ಕೆ ಸೇರಿದವಳಾಗಿದ್ದೇನೆ. ನನ್ನ ಪತಿ ಕೂಡ ಆರ್ಮಿ ಆಫೀಸರ್ ಆಗಿದ್ದಾರೆ. ನನ್ನ ತಂದೆ ಮತ್ತು ಮಾವ ಕೂಡ ಆರ್ಮಿ ಆಫೀಸರ್ ಆಗಿದ್ದರು. ನಮ್ಮ ಸಂಪೂರ್ಣ ಕುಟುಂಬ ಸೈನಿಕರ ಕುಟುಂಬವಾಗಿದೆ. ಇದೇ ರೀತಿ ಗಡಿಯಲ್ಲಿ ಅನೇಕ ಜನ ಆಫೀಸರ್ಗಳಿದ್ದಾರೆ. ಅವರಿಗೆ ಅತ್ಯುತ್ತಮ ಸಂದೇಶಗಳು ದೊರೆಯುತ್ತಿದ್ದು ಆರ್ಮಿ ವಲಯದಲ್ಲಿ ಎಲ್ಲರಿಗೂ ತುಂಬಾ ಪ್ರೋತ್ಸಾಹ ಸಿಗುತ್ತಿದೆ. ನಾನು ಹೇಳಬಯಸುವುದೇನೆಂದರೆ, ಆರ್ಮಿ ಆಫೀಸರ್ ಮತ್ತು ಸೈನಿಕರಂತೆ ಅವರ ಕುಟುಂಬ, ಅವರ ಪತ್ನಿ ಕೂಡ ಸಾಕಷ್ಟು ತ್ಯಾಗಗಳನ್ನು ಮಾಡುತ್ತಾರೆ. ಒಂದು ರೀತಿ ಸಂಪೂರ್ಣ ಆರ್ಮಿ ಪರಿವಾರಕ್ಕೆ ಉತ್ತಮ ಸಂದೇಶಗಳು ದೊರೆಯುತ್ತಿವೆ. ನಿಮಗೂ ದೀಪಾವಳಿ ಶುಭಾಶಯ ಹೇಳಬಯಸುತ್ತೇನೆ. ಧನ್ಯವಾದಗಳು.
ನನ್ನ ಪ್ರೀತಿಯ ದೇಶವಾಸಿಗಳೇ, ಸೇನೆಯ ಕೆಲಸ ಕೇವಲ ಗಡಿಯಲ್ಲಿ ಮಾತ್ರವಲ್ಲ, ಸೈನಿಕರು ಜೀವನದ ಪ್ರತಿ ಹೋರಾಟದಲ್ಲೂ ಮುಂದೆ ನಿಂತಿರುವುದನ್ನು ಕಾಣಬಹುದಾಗಿದೆ. ಪ್ರಕೃತಿ ವಿಕೋಪವಾಗಲಿ, ಕಾನೂನು ವ್ಯವಸ್ಥೆಯಲ್ಲಿ ಬಾಧೆ ಉಂಟಾಗಿರಲಿ, ವೈರಿಗಳೊಂದಿಗೆ ಸೆಣಸುವುದಿರಲಿ, ತಪ್ಪುದಾರಿ ತುಳಿದ ಯುವಜನತೆಯನ್ನು ಸರಿದಾರಿಗೆ ತರಲು ಸಾಹಸ ಪ್ರದರ್ಶಿಸಬೇಕಾದಲ್ಲಿ, ಜೀವನದ ಯಾವುದೇ ಘಟ್ಟದಲ್ಲಿ ನಮ್ಮ ಸೈನಿಕರು ರಾಷ್ಟ್ರ ಭಾವನೆಯಿಂದ ಪ್ರೇರಿತರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಒಂದು ಘಟನೆಯನ್ನು ನನಗೆ ನೆನಪಿಸಲಾಯಿತು, ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬಯಸುತ್ತೇನೆ. ಏಕೆ ಇದನ್ನು ಹೇಳಬಯಸುತ್ತೇನೆ ಎಂದರೆ, ಸಫಲತೆಯ ಹಿಂದೆ ಎಂತೆಂತಹ ಘಟನೆಗಳು ನಮ್ಮ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತವೆ ಎಂದು ತಿಳಿದುಕೊಳ್ಳಬೇಕೆಂದು. ಹಿಮಾಚಲ ಪ್ರದೇಶ ಬಯಲು ಶೌಚಾಲಯ ಮುಕ್ತವಾಗಿದೆ ಎಂದು ನಿಮಗೆ ತಿಳಿದಿರಬಹುದು. ಮೊದಲು ಸಿಕ್ಕಿಂ ಆಯಿತು, ಈಗ ಹಿಮಾಚಲ ಪ್ರದೇಶವಾಗಿದೆ. ನವೆಂಬರ್ 1 ಕೇರಳ ಕೂಡ ಗುರಿ ಮುಟ್ಟಲಿದೆ. ಈ ಸಫಲತೆ ಹೇಗೆ ದೊರೆಯಿತು? ಅದಕ್ಕೆ ಕಾರಣ ನಾನು ಹೇಳುತ್ತೇನೆ. ಸುರಕ್ಷಾ ಬಲದ ನಮ್ಮ ಈ ITBP ಸೈನಿಕ ಶ್ರೀ ವಿಕಾಸ್ ಠಾಕೂರ್ ಎಂಬುವರು ಹಿಮಾಚಲ ಪ್ರದೇಶದ ಸಿರಮೌರ್ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದವರಾಗಿದ್ದಾರೆ. ಅವರ ಗ್ರಾಮದ ಹೆಸರು ಬಧಾನ. ಇವರು ರಜೆಗೆ ತಮ್ಮ ಹಳ್ಳಿಗೆ ಹೋಗಿದ್ದರು. ಆಗ ಅಲ್ಲಿ ಗ್ರಾಮಸಭೆ ನಡೆಯುವುದಿತ್ತು. ಇವರು ಅಲ್ಲಿಗೆ ಹೋದರು. ಅಂದು ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣ ಕುರಿತು ಚರ್ಚೆ ನಡೆಯುವುದಿತ್ತು. ಅಲ್ಲಿ ಕೆಲವು ಕುಟುಂಬಗಳು ಹಣಕಾಸಿನ ತೊಂದರೆಯಿಂದಾಗಿ ಶೌಚಾಲಯ ನಿರ್ಮಿಸಲಾಗುತ್ತಿಲ್ಲ ಎಂಬ ವಿಚಾರ ಬೆಳಕಿಗೆ ಬಂತು. ದೇಶಭಕ್ತಿಯಿಂದ ತುಂಬಿದ ಸೈನಿಕ ವಿಕಾಸ್ ಠಾಕೂರ್ ಅವರಿಗೆ ಹೇಗಾದರೂ ಮಾಡಿ ಈ ಕಳಂಕವನ್ನು ಅಳಿಸಿ ಹಾಕಬೇಕು ಎನಿಸಿತು. ಅವರ ದೇಶಭಕ್ತಿ ಕೇವಲ ವೈರಿಗಳ ವಿರುದ್ಧ ಗುಂಡು ಹಾರಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ಕೂಡಲೇ ತಮ್ಮ ಚೆಕ್ಬುಕ್ ತೆಗೆದು 57,000 ರೂಪಾಯಿಗಳ ಚೆಕ್ ಬರೆದು ಗ್ರಾಮ ಪಂಚಾಯಿತಿ ಮುಖ್ಯಸ್ಥರಿಗೆ ನೀಡಿದರು. ಯಾವ 57 ಮನೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಲಾಗುತ್ತಿಲ್ಲವೋ ಅವರಿಗೆ ತಮ್ಮ ಪರವಾಗಿ ತಲಾ 1,000 ರೂಪಾಯಿ ನೀಡಬೇಕೆಂದು ಮತ್ತು 57 ಶೌಚಾಲಯಗಳನ್ನು ನಿರ್ಮಿಸಿ ತಮ್ಮ ಬಧಾನ ಗ್ರಾಮವನ್ನು ಬಯಲು ಶೌಚ ಮುಕ್ತಗೊಳಿಸಿ ಎಂದು ಕೇಳಿಕೊಂಡರು. ವಿಕಾಸ್ ಠಾಕೂರ್ ಅವರು ಅನಿಸಿದ್ದನ್ನು ಮಾಡಿ ತೋರಿಸಿದ್ದಾರೆ. 1,000 ರೂಪಾಯಿಯನ್ನು ತಮ್ಮ ಜೇಬಿನಿಂದ ನೀಡಿ ಸ್ವಚ್ಛತಾ ಅಭಿಯಾನಕ್ಕೆ ಹೊಸ ಶಕ್ತಿ ನೀಡಿದ್ದಾರೆ. ಹೀಗಾಗಿಯೇ ಹಿಮಾಚಲ ಪ್ರದೇಶವನ್ನು ಓಪನ್ ಡಿಫೆಕೇಷನ್ ಫ್ರೀ ಮಾಡುವ ಶಕ್ತಿ ದೊರೆಯಿತು. ಇದೇ ರೀತಿ ಕೇರಳದಲ್ಲಿ ಆಯಿತು. ನಾನು ನಿಜವಾಗಿಯೂ ನಮ್ಮ ಯುವಜನರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಕೇರಳದ ಬಹುದೂರದ ಕಾಡಿನಲ್ಲಿ ಓಡಾಡಲು ದಾರಿಯೂ ಇಲ್ಲದಂತಹ ಪ್ರದೇಶ ಅದು. ದಿನಪೂರ್ತಿ ಕಾಲ್ನಡಿಗೆಯಲ್ಲಿ ಸಾಗಿದಾಗ ಮಾತ್ರ ಆ ಗ್ರಾಮ ತಲುಪಲು ಸಾಧ್ಯ. ಇಂಥ ಗ್ರಾಮ ಇಡಮಾಲಾಕುಡಿ. ಇಲ್ಲಿಗೆ ಜನರು ಹೋಗುವುದೇ ಇಲ್ಲ. ಇದರ ಹತ್ತಿರದ ಪಟ್ಟಣದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಗ್ರಾಮದಲ್ಲಿ ಶೌಚಾಲಯ ನಿರ್ಮಿಸಬೇಕೆಂಬ ಯೋಚನೆ ಬಂತು. NCC ಕೆಡೆಟ್ಗಳು, NSS ಜನರು ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಲ್ಲ ಸೇರಿ ಶೌಚಾಲಯ ನಿರ್ಮಾಣಕ್ಕೆ ನಿರ್ಧರಿಸಿದರು. ಶೌಚಾಲಯ ನಿರ್ಮಾಣಕ್ಕೆ ಬೇಕಾದ ಇಟ್ಟಿಗೆ, ಸಿಮೆಂಟ್ ಮುಂತಾದ ಸಾಮಗ್ರಿಗಳನ್ನು ಈ ಯುವಕರು ತಮ್ಮ ಹೆಗಲ ಮೇಲೆ ಹೊತ್ತು ದಿನಪೂರ್ತಿ ನಡೆದು ಈ ಗ್ರಾಮಕ್ಕೆ ಸಾಗಿಸಿದರು. ಸ್ವತಃ ಪರಿಶ್ರಮ ವಹಿಸಿ ಗ್ರಾಮದಲ್ಲಿ ಶೌಚಾಲಯ ನಿರ್ಮಿಸಿದರು ಮತ್ತು ದೂರದ ಒಂದು ಪುಟ್ಟ ಗ್ರಾಮವನ್ನು ಓಪನ್ ಡಿಫೆಕೇಷನ್ ಫ್ರೀ ಮಾಡಿದರು. ಇದರಿಂದಾಗಿಯೇ ಕೇರಳ ಬಯಲು ಶೌಚ ಮುಕ್ತವಾಗಲು ಸಾಧ್ಯವಾಗುತ್ತಿದೆ. ಗುಜರಾತ್ ರಾಜ್ಯದಲ್ಲೂ ಎಲ್ಲ ನಗರ ಪಾಲಿಕೆಗಳು ಮತ್ತು ಮಹಾನಗರ ಪಾಲಿಕೆಗಳು ಬಹುಶಃ 150 ಹೆಚ್ಚು ಬಯಲು ಶೌಚ ಮುಕ್ತ ಎಂದು ಘೋಷಿಸಿವೆ. 10 ಜಿಲ್ಲೆಗಳನ್ನು ಬಯಲು ಶೌಚ ಮುಕ್ತಗೊಳಿಸಲಾಗಿದೆ. ಹರಿಯಾಣದಿಂದಲೂ ಸಂತಸದ ಸುದ್ದಿ ಬಂದಿದೆ. ಹರಿಯಾಣ ಕೂಡ ನವೆಂಬರ್ 1 ತಮ್ಮ ಗೋಲ್ಡನ್ ಜೂಬಿಲಿ ಆಚರಿಸಲಿದೆ. ಅಲ್ಲದೆ ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣ ರಾಜ್ಯವನ್ನು ಬಯಲು ಶೌಚ ಮುಕ್ತಗೊಳಿಸುವುದಾಗಿ ಅವರು ನಿರ್ಧರಿಸಿದ್ದಾರೆ. ಪ್ರಸ್ತುತ ಅವರು 7 ಜಿಲ್ಲೆಗಳನ್ನು ಪೂರ್ತಿಗೊಳಿಸಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಬಹಳ ವೇಗವಾಗಿ ಕೆಲಸ ನಡೆಯುತ್ತಿದೆ. ಇಲ್ಲಿ ಕೆಲವನ್ನು ಮಾತ್ರ ಉಲ್ಲೇಖಿಸಲಾಗಿದೆ. ನಾನು ಈ ಎಲ್ಲ ರಾಜ್ಯದ ನಾಗರಿಕರಿಗೆ ಈ ಮಹಾನ್ ಕಾರ್ಯಕ್ಕೆ ಕೈಜೋಡಿಸಿದ್ದಕ್ಕಾಗಿ, ದೇಶಕ್ಕೆ ಗ್ರಹಣದಂತೆ ಆವರಿಸಿದ ಈ ಕತ್ತಲು ತೊಳೆಯುವ ಕೆಲಸವನ್ನು ಮಾಡಲು ಸಹಾಯ ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುತ್ತದೆ. ಹಾಗೆಯೇ ಮೊದಲ ಯೋಜನೆಯ ರೂಪದಲ್ಲಿ ಅದಕ್ಕಿಂತ ಉತ್ತಮ ಯೋಜನೆ ಜಾರಿಗೆ ಬಂದಾಗ ಹಿಂದಿನದನ್ನು ಕೈಬಿಡಬೇಕಾಗುತ್ತದೆ. ಆದರೆ ಸಾಮಾನ್ಯವಾಗಿ ಈ ವಿಷಯಗಳತ್ತ ಯಾರೂ ಗಮನ ಹರಿಸೋದಿಲ್ಲ. ಹಳೆಯ ಯೋಜನೆಯೂ ಜಾರಿಯಲ್ಲಿರುತ್ತದೆ, ಜೊತೆಗೆ ಹೊಸ ಯೋಜನೆಯೂ ಜಾರಿಯಲ್ಲಿರುತ್ತದೆ. ಮುಂಬರುವ ಯೋಜನೆಯ ದಾರಿಯನ್ನೂ ಕಾಯುತ್ತಿರುತ್ತಾರೆ. ನಮ್ಮ ದೇಶದಲ್ಲಿ ಯಾವ ಮನೆಗಳಲ್ಲಿ ಗ್ಯಾಸ್ ಒಲೆ ಮತ್ತು ವಿದ್ಯುತ್ ಸೌಲಭ್ಯವಿದೆಯೋ ಆ ಮನೆಗಳಲ್ಲಿ ಸೀಮೆಎಣ್ಣೆ ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರದಲ್ಲಿ ಇದನ್ನು ಕೇಳುವವರು ಯಾರು? ಸೀಮೆಎಣ್ಣೆ ಸರಬರಾಜಾಗುತ್ತಿದೆ, ಗ್ಯಾಸ್ ಮತ್ತು ವಿದ್ಯುತ್ ಕೂಡ ಸರಬರಾಜಾಗುತ್ತಿದೆ. ಹೀಗೆ ಮಧ್ಯವರ್ತಿಗಳಿಗೆ ಅದರ ಲಾಭ ಪಡೆಯುವ ಅವಕಾಶ ದೊರೆಯುತ್ತಲೇ ಇರುತ್ತದೆ. ನಾನು ಹರಿಯಾಣ ಜನರನ್ನು ಅಭಿನಂದಿಸಬಯಸುತ್ತೇನೆ. ಅವರು ಹರಿಯಾಣ ಪ್ರದೇಶವನ್ನು ಸೀಮೆಎಣ್ಣೆ ಮುಕ್ತ ಮಾಡುವ ಪಣ ತೊಟ್ಟಿದ್ದಾರೆ. ಯಾರ ಮನೆಗಳಲ್ಲಿ ಗ್ಯಾಸ್ ಕನೆಕ್ಷನ್ ಇದೆಯೋ ಮತ್ತು ಯಾರ ಮನೆಗಳಲ್ಲಿ ವಿದ್ಯುತ್ ಸೌಲಭ್ಯವಿದೆಯೋ ಅವರು ಆಧಾರ್ ನಂಬರ್ ನೀಡಿ ದೃಢಪಡಿಸಿಕೊಂಡಿದ್ದಾರೆ. ಮತ್ತು ಇಲ್ಲಿಯವರೆಗೆ 7-8 ಜಿಲ್ಲೆಗಳನ್ನು ಸೀಮೆಎಣ್ಣೆ ಮುಕ್ತ ಜಿಲ್ಲೆಗಳಾಗಿ ಘೋಷಿಸಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಅವಲೋಕಿಸಿದರೆ ಬಹುಬೇಗ ಸಂಪೂರ್ಣ ರಾಜ್ಯ ಸೀಮೆಎಣ್ಣೆ ಮುಕ್ತಗೊಳ್ಳುವುದು ಸ್ಪಷ್ಟವಾಗುತ್ತಿದೆ. ಎಷ್ಟು ದೊಡ್ಡ ಬದಲಾವಣೆ ಆಗುತ್ತದೆ! ಕಳ್ಳತನಕ್ಕೆ ತೆರೆ ಬೀಳುವುದು ಮತ್ತು ಪರಿಸರಕ್ಕೂ ಲಾಭಕರವಾಗುವುದು. ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತಾಯವಾಗುತ್ತದೆ ಮತ್ತು ಜನರಿಗೆ ಉಪಯುಕ್ತವೂ ಆಗುತ್ತದೆ. ಹಾ, ತೊಂದರೆ ಏನಾದರೂ ಆದರೆ ಅದು ಮಧ್ಯವರ್ತಿಗಳಿಗೆ, ಅವ್ಯವಹಾರ ಮಾಡುವವರಿಗೆ ಮಾತ್ರ ಆಗುತ್ತದೆ. ನನ್ನ ಪ್ರಿಯ ದೇಶ ಬಾಂಧವರೇ, ಮಹಾತ್ಮ ಗಾಂಧಿ ಅವರು ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವರ ಪ್ರತಿಯೊಂದು ಮಾತು ಇಂದಿಗೂ ದೇಶ ಯಾವ ದಿಕ್ಕಿನತ್ತ ಸಾಗಬೇಕು, ಹೇಗೆ ಸಾಗಬೇಕು ಎಂಬುದಕ್ಕೆ ಮಾನದಂಡದಂತಿವೆ. ಗಾಂಧೀಜಿಯವರು ಹೇಳ್ತಾ ಇದ್ದರು, ನೀವು ಎಂದಿಗಾದರೂ ಒಂದು ಯೋಜನೆಯನ್ನು ರೂಪಿಸಿದರೆ ಕಡುಬಡವರ ಮತ್ತು ದೀನ ದಲಿತರ ಮುಖ ನಿಮ್ಮ ಕಣ್ಣ ಮುಂದೆ ತೇಲಿಬರಲಿ. ನಂತರ ಆ ಬಡವನಿಗೆ ನೀವು ರೂಪಿಸುವ ಯೋಜನೆಯ ಲಾಭ ಆಗಲಿದೆಯೇ, ನಿಮ್ಮ ನಿರ್ಧಾರದಿಂದ ಅವನಿಗೆ ಯಾವುದೇ ನಷ್ಟವಾಗುವುದಿಲ್ಲ ತಾನೆ ಎಂಬ ಮಾಪನದಲ್ಲಿ ಅಳೆದು ತೂಗಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ಎಂದು. ಬಡವರ ಮಹತ್ವಾಕಾಂಕ್ಷೆ ಬೆಳೆಯುತ್ತಿದೆ, ಅದನ್ನು ಗಣನೆಗೆ ತೆಗೆದುಕೊಳ್ಳುವುದು ಸದ್ಯದ ಅವಶ್ಯಕತೆಯಾಗಿದೆ. ಸಮಸ್ಯೆಗಳಿಂದ ಮುಕ್ತರಾಗಲು ಒಂದಾದ ಮೇಲೊಂದರಂತೆ ಹೆಜ್ಜೆ ಇರಿಸಲೇಬೇಕಾಗಿದೆ. ನಮ್ಮ ಪುರಾತನ ನಂಬಿಕೆಗಳು ಏನೇ ಇರಲಿ, ಸಮಾಜವನ್ನು ಹೆಣ್ಣು ಮತ್ತು ಗಂಡು ಮಗುವಿನ ಕುರಿತಾದ ಭೇದದಿಂದ ಮುಕ್ತಗೊಳಿಸಲೇಬೇಕಾಗಿದೆ. ಈಗ ಶಾಲೆಗಳಲ್ಲಿ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಪ್ರತ್ಯೇಕ ಶೌಚಾಲಯಗಳಿವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಭೇದ ಭಾವದಿಂದ ಮುಕ್ತವಾದ ಭಾರತದ ಅನುಭೂತಿಯ